ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಅಪ್ಪ ಯೇಸು ಸ್ವಾಮಿಗೆ ನ ಫೋನ್ ಮಾಡುವೆ, ಫೋನ್ ಮಾಡುವೆ, ನಾನು ಫೋನ್ ಮಾಡುವೆ. ಅಪ್ಪ ಯೇಸು ಸ್ವಾಮಿಗೆ ನ ಫೋನ್ ಮಾಡುವೆ. ಅಪ್ಪ ಯೇಸು ಸ್ವಾಮಿ ಫೋನ್ ಎತ್ತಿಕೊಳ್ಳುವ, ನನ್ನ ಮುದ್ದು ಮಗನೇ ಎಂದು ಮಾತನಾಡುವ. ಅಪ್ಪ ಯೇಸು ಸ್ವಾಮಿ ಫೋನ್ ಎತ್ತಿಕೊಳ್ಳುವ, ನನ್ನ ಮುದ್ದು ಮಗನೇ ಎಂದು ಮಾತನಾಡುವ. ನನ್ನ ಯೋಗ ಕ್ಷೇಮಗಳನ್ನು ತಿಳಿದುಕೊಳ್ಳುವ, ನನ್ನ ಯೋಗ ಕ್ಷೇಮಗಳನ್ನು ತಿಳಿದುಕೊಳ್ಳುವ. ನಾನೇ ನಿನ್ನ ಜೊತೆಗೆ ಇರುವೆನೆಂದು ಹೇಳುವ, ಮತ್ತೆ ಮತ್ತೆ ಫೋನ್ ಮಾಡು ಎಂದು ಹೇಳುವ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ. ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ಕೀರ್ತನೆಗಳ ಪುಸ್ತಕ 19:1, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಈ ಒಂದು ವಾಕ್ಯವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಅಪ್ಪ ನೀ ನೀತಿಯುಳ್ಳ ದೇವರಾಗಿದ್ದೀಯ. ನೀನು ಪರಲೋಕದ ಆ ಮಹೋನ್ನತ ಸ್ಥಳದಲ್ಲಿ ಕುಳಿತು ಭೂವಿಯ ಮಕ್ಕಳಾದಂಥ ನಮ್ಮನ್ನು ಕಣ್ಣೆತ್ತಿ ನೋಡುವಂಥ ದೇವರಾಗಿದ್ದೀಯ ಸ್ವಾಮಿ. ಆದರೆ ನಾವು ಈ ಲೋಕದಲ್ಲಿ ಪಾಪಿಗಳಾಗಿದ್ದೇವೆ. ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ನಮ್ಮ ಎಲ್ಲ ಪಾಪಕ್ರಮಗಳನ್ನು ತೊಳೆದು ಶುದ್ಧೀಕರಿಸಿ ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ತೆಗೆದು ನಾವು ಧ್ಯಾನಿಸಲು ಹೋಗುವಾಗ ನೀ ನಮ್ಮ ಸಂಗಡ ಇರು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಮಾತನಾಡು. ಪರಿಶುದ್ಧಾತ್ಮನು ನಮ್ಮ ಸಂಗಡ ನೆಲೆಗೊಳ್ಳುವಾಗಿಯೂ ಸ್ವಾಮಿ, ಆತ್ಮನು ಸಕಲ ಸತ್ಯದ ಕಡೆಗೆ ನಮ್ಮ ನಡೆಸುವಾಗಿ ನೀ ಸಹಾಯ ಮಾಡು. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅಪ್ಪ, ನಮ್ಮ ಸ್ವಂತ ಬಲ ಜ್ಞಾನದಿಂದ ನಾವು ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಸ್ವಾಮಿ. ನಾವು ಜ್ಞಾನದಲ್ಲಿ ಕಡಿಮೆ ಇದ್ದೇವೆ. ಜ್ಞಾನವನ್ನು ನಿನ್ನಲ್ಲಿ ಕೇಳ್ತಕ್ಕಂಥವರಾಗಿದ್ದೇವೆ. ನೀನು ನಮಗೆ ಜ್ಞಾನವನ್ನು ಕೊಟ್ಟು ಇವತ್ತಿನ ಸಂದೇಶವನ್ನು ಅರಿತುಕೊಂಡು ನಿನ್ನ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗುವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ಹಾಗಾದರೆ ದೇವರು ಯಾವ ಯಾವ ರೀತಿಯಲ್ಲಿ ನಮ್ಮೊಂದಿಗೆ ಮಾತನಾಡತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇವತ್ತು ಅನೇಕ ಜನರು ದೇವರು ಇದ್ದಾನೆ, ದೇವರು ಈ ಲೋಕದಲ್ಲಿ ಇದ್ದಾನೆ ಅನ್ನುವಂತಹ ವಿಚಾರವನ್ನೇ ತಿರಸ್ಕರಿಸುವಂಥವರಾಗಿದ್ದಾರೆ. ನಾವು ಅನೇಕ ಸಂದರ್ಭದಲ್ಲಿ ಅನೇಕರು ನಮ್ಮ ಮುಂದೆ ಬಂದು ಕೇಳುವಂತಹ ಪ್ರಶ್ನೆ ಏನೆಂದರೆ, ದೇವರು ಎಲ್ಲಿದ್ದಾನೆ, ದೇವರು ಇದ್ದಾನೆ ಅನ್ನುವುದಕ್ಕೆ ಏನು ಆಧಾರ ಅನ್ನುವಂತಹ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಬಂದು ಪ್ರಶ್ನೆಯಾಗಿ ಕೇಳುವಂಥವರಾಗಿದ್ದಾರೆ. ಆದರೆ ಇವತ್ತಿನ ದಿನದಲ್ಲಿ ದೇವರು ಇದ್ದಾನೆ, ಆತನು ಹೇಗೆ ನಮ್ಮ ಸಂಗಡ ಮಾತನಾಡ್ತಕ್ಕಂಥವನಾಗಿದ್ದಾನೆ, ಆತನ ಇರುವಿಕೆಗೆ ಇರ್ತಕ್ಕಂತಹ ಗುರುತುಗಳೇನು, ಆತನು ನಮ್ಮ ಜೊತೆ ಯಾವ ಯಾವ ರೀತಿಯಲ್ಲೆಲ್ಲ ಮಾತನಾಡ್ತಕ್ಕಂಥವನಾಗಿದ್ದಾನೆ ಅನ್ನುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದಕ್ಕೂ ಮೊದಲು ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 1:1 ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ಹೇಳ್ತಕ್ಕಂಥದ್ದಾಗಿದೆ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು, ದೇವರು ನಮ್ಮ ಪಿತೃಗಳ ಸಂಗಡ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ್ದಾನೆ ಎಂಬುದಾಗಿ ಈ ವಾಕ್ಯ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರು ಭಾಗ ಭಾಗಗಳಾಗಿ ಅಂದರೆ ಬೇರೆ ಬೇರೆ ಸಮಯಗಳಲ್ಲಿ ನಮ್ಮ ಪಿತೃಗಳ ಸಂಗಡ ಮಾತನಾಡಿದ್ದಾನೆ ಅನ್ನುವಂತಹ ಅರ್ಥವನ್ನು ಈ ವಾಕ್ಯ ಕೊಡ್ತಕ್ಕಂಥದ್ದಾಗಿದೆ. ಅದೇ ಸಮಯದಲ್ಲಿ ವಿಧ ವಿಧವಾಗಿ ಅಂದರೆ ಯಾವ ಯಾವ ವಿಧಗಳಲ್ಲಿ ನಮ್ಮ ಪಿತೃಗಳ ಸಂಗಡ ಆತನು ಮಾತನಾಡಿದ್ದಾನೆ ಅದನ್ನು ನಾವು ಅರ್ತುಕೊಂಡರೆ ಯಾರೂ ಸಹ ದೇವರು ಇದ್ದಾನೆ, ದೇವರು ನಮ್ಮ ಜೊತೆಯಲ್ಲೇ ಇದ್ದಾನೆ, ನಮ್ಮ ಸಂಗಡ ಮಾತನಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ತಿರಸ್ಕರಿಸಲು ಸಾಧ್ಯವಿಲ್ಲ. ಮೊದಲನೇದಾಗಿ ದೇವರು ನಮ್ಮ ಸಂಗಡ ಇದ್ದಾನೆ, ಆತನು ನಮ್ಮ ಸಂಗಡ ಮಾತನಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂಥ ವಿಚಾರವನ್ನು ಮೊದಲನೇದಾಗಿ ಪ್ರಕೃತಿ ನಮಗೆ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ. ಆತನ ಪ್ರಕೃತಿಗಳನ್ನು ನಾವು ನೋಡಿದಾಗ, ಆತನ ಸೃಷ್ಟಿಯನ್ನು ನೋಡಿದಾಗ ಅವು ಆತನ ಒಂದು ವಿಚಾರವನ್ನು, ಆತನೇ ಸೃಷ್ಟಿಕರ್ತನು, ಆತನು ಇದ್ದಾನೆ ಅನ್ನುವಂಥ ವಿಚಾರವನ್ನು ಎತ್ತಿ ತೋರಿಸುವಂಥದ್ದಾಗಿದೆ. ದೇವರ ವಾಕ್ಯದಲ್ಲಿ ನಾವು ಓದಿದಾಗೆ ಕೀರ್ತನೆಗಳ ಪುಸ್ತಕ 19:1 ತಿಳಿಸ್ತಕ್ಕಂಥದ್ದಾಗಿದೆ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ಹೌದು ಪ್ರಿಯ ಕೇಳುಗರೆ, ಆಕಾಶವನ್ನು ನೋಡಿ, ಆಕಾಶದಲ್ಲಿ ಆ ಸೂರ್ಯನನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಒಂದು ವೇಳೆ ಸೂರ್ಯ ಅಲ್ಲಿ ಇಟ್ಟಿರ್ತಕ್ಕಂಥ ಸ್ಥಳದಿಂದ ಸ್ವಲ್ಪ ಕೆಳಗೆ ಬಂದರೆ ನಾವೆಲ್ಲರೂ ಸಹ ಸೆಕೆಯನ್ನು ತಾಳದೆ ಹೋಗ್ತಕ್ಕಂಥವರಾಗಿದ್ದೇವೆ. ಒಂದು ವೇಳೆ ಇಟ್ಟಿರ್ತಕ್ಕಂಥ ಸ್ಥಳದಿಂದ ಆ ಸೂರ್ಯನನ್ನು ಸ್ವಲ್ಪ ಮೇಲೆ ಇಟ್ಟರೆ ಏನಾಗ್ತಕ್ಕಂಥದ್ದಾಗಿದೆ? ಈ ಲೋಕ ತಣ್ಣಗಾಗಿ ಹೋಗ್ತಕ್ಕಂಥದ್ದಾಗಿದೆ, ಚಳಿಯಿಂದ ಕೂಡಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಆ ಒಂದು ಸರಿಯಾದ ಸ್ಥಳದಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ದೇವರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ ಪ್ರಿಯ ಕೇಳುಗರೆ. ಅಷ್ಟು ಮಾತ್ರ ಅಲ್ಲದೆ ಆಕಾಶದ ಆ ಒಂದು ಕೆಲಸಗಳನ್ನು ನಾವು ನೋಡುವುದಾದರೆ ಆತನು ಎಂತಹ ದೇವರು ಎಂಬುದಾಗಿ ಪ್ರಚುರಪಡಿಸ್ತಕ್ಕಂಥದ್ದಾಗಿದೆ. ಆತನ ಕೆಲಸ ಎಂಥದ್ದು ಎಂಬುದಾಗಿ ಅದು ಎತ್ತಿ ತೋರಿಸುವಂಥದ್ದಾಗಿದೆ. ಅದನ್ನು ನೋಡುವಂತಹ ಪ್ರತಿಯೊಬ್ಬೊಬ್ಬರು ಸಹ ಯಾವುದೇ ರೀತಿಯಲ್ಲಿ ದೇವರ ಬಗ್ಗೆ ನೆವೆ ಹೇಳಲು ಸಾಧ್ಯವಿಲ್ಲ. ಅದಕ್ಕೋಸ್ಕರವೇ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1:20 ಓದುವುದಾದರೆ, ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯಶಕ್ತಿಯು, ದೈವತ್ವವು ಜಗತ್ತುತ್ಪತ್ತಿಗೂ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಈಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಎಷ್ಟು ಚೆನ್ನಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ. ಆತನು ಸೃಷ್ಟಿ ಮಾಡಿರತಕ್ಕಂತಹ ಆ ಒಂದು ಸೃಷ್ಟಿಯನ್ನು ನೋಡಿದಂತಹ ಪ್ರತಿಯೊಬ್ಬೊಬ್ಬರೂ ಸಹ ಅವರ ಹೃದಯದಲ್ಲಿ ಅವರ ಬುದ್ಧಿಯಲ್ಲಿ ಹೇಳ್ತಕ್ಕಂಥದ್ದಾಗಿದೆ, ಇದು ದೇವರ ಸೃಷ್ಟಿ. ಜಲಪಾತದ ಕಡೆಗೆ ನೋಡ್ರಿ, ಮೇಲಿನಿಂದ ಬೀಳ್ತಕ್ಕಂತಹ ಜಲಪಾತವನ್ನು ನೋಡಿದಂತಹ ಅನೇಕರು ಪುಳಕಿತವಾಗಿ ಹೇಳುವಂಥವರಾಗಿದ್ದಾರೆ, ಇದು ಎಂತಹ ಅದ್ಭುತ, ಇದು ದೇವರಿಂದ ಮಾತ್ರ ಸಾಧ್ಯ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ದೇವರಿಲ್ಲ ಎಂದು ಹೇಳುವಂತಹ ನಾಸ್ತಿಕನು ಸಹ ಅದನ್ನು ನೋಡಿ ಇದೋ ದೇವರಿದ್ದಾನೆ, ಯಾವುದೇ ರೀತಿಯಲ್ಲಿ ಅವನಿಗೆ ನೆವೆ ಹೇಳಲು ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಪ್ರಿಯ ಕೇಳುವರೆ, ಇವತ್ತು ಅನೇಕರು ಮಂಗನಿಂದ ಮಾನವ ವಿಕಾಸ ತತ್ವವನ್ನು ಅನುಸರಿಸುವಂತಹ ವ್ಯಕ್ತಿಗಳು ಸಹ ಆ ಒಂದು ಸೃಷ್ಟಿಯ ಬಗ್ಗೆ, ದೇವರ ಸೃಷ್ಟಿಯ ಬಗ್ಗೆ ಆಳವಾಗಿ ಹೋಗಿ ನೋಡಿದಾಗ ಅದನ್ನು ತಿರಸ್ಕರಿಸಲು ಅವರಿಂದ ಸಾಧ್ಯವಾಗುವುದಿಲ್ಲ. ಪ್ರಿಯ ಕೇಳುಗರೆ, ಅವರು ಒಂದು ವೇಳೆ ತರ್ಕವಾದಗಳನ್ನು ಮಾಡಬಹುದು, ಆದರೆ ನಿಜವಾಗಿಯೂ ಸಹ ದೇವರ ಬಳಿಯಲ್ಲಿ ಹೋಗಿ ಅವುಗಳನ್ನು ಓದಿದಾಗ, ಅವುಗಳನ್ನು ಅರ್ಥ ಮಾಡಿಕೊಂಡಾಗ ಅದನ್ನು ಯಾರಿಂದಲೂ ಸಹ ತಿರಸ್ಕರಿಸಲು ಸಾಧ್ಯವಿಲ್ಲ ಎಂಬುದನ್ನು ನಾವು ನೋಡುವಂತವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯನಾಗಿ ಬರುವುದಕ್ಕಿಂತ ಮೊದಲು ಆತನ ಸೃಷ್ಟಿಯಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಯಾವ ರೀತಿಯಲ್ಲಿ ಈ ಲೋಕವನ್ನು ದೇವರು ಸೃಷ್ಟಿ ಮಾಡಿದನು ಎಂಬುದಾಗಿ ನಾವು ನೋಡಬೇಕಾದರೆ ಅದು ಅದ್ಭುತ. ಅವುಗಳಲ್ಲಿ ಇಟ್ಟಿರತಕ್ಕಂಥ ವಸ್ತುಗಳು ಮಹೋನ್ನತ. ಅದಕ್ಕೋಸ್ಕರವೇ ಯೋಬನ ಪುಸ್ತಕದಲ್ಲಿ 38ನೇ ಅಧ್ಯಾಯವನ್ನು ನಾವು ನೋಡಬೇಕಾದರೆ ಈ ಅಧ್ಯಾಯದಲ್ಲಿ ದೇವರು ಯೋಬನಿಗೆ ಪ್ರಶ್ನೆಯನ್ನು ಕೇಳುವಂಥವರಾಗಿದ್ದಾರೆ. ಯೋಬ, ನೀವು ಸಿದ್ಧನಾಗು, ನಾನು ನಿನ್ನ ಬಳಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥವನಾಗಿದ್ದಾನೆ ಎಂಬುದಾಗಿ ದೇವರು ಕೇಳ್ತಕ್ಕಂಥವರಾಗಿದ್ದಾರೆ. ನೀನು ಈ ಭೂಮಿಗೆ ಅಸ್ಥಿವಾರ ಹಾಕುವಾಗ ನೀನು ಎಲ್ಲಿದ್ದೆ? ನೀನು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾ ಎಂಬುದಾಗಿ ಅನೇಕ ವಿಚಾರಗಳನ್ನು, ಅನೇಕ ಕಾರ್ಯಗಳನ್ನು ಯೋಬನಿಗೆ ಉತ್ತರವನ್ನು ವಾಗಿ ಕೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಯೋಬನು ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಾರದೆ ತತ್ತರಿಸಿ ಹೋಗ್ತಕ್ಕಂಥವನಾಗಿದ್ದಾನೆ. ಅದೇ ಪ್ರಶ್ನೆಯನ್ನು ಇವತ್ತು ನಾವು, ಪ್ರಿಯ ಕೇಳುಗರೆ, ನೀವು ಒಂದು ವೇಳೆ ದೇವರನ್ನು ನಂಬದೇ ಇರತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಆದರೆ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಂಥ ಪಕ್ಷದಲ್ಲಿ ನೀವು ಸಹ ದೇವರಿದ್ದಾನೆ, ದೇವರೇ ಸೃಷ್ಟಿಕರ್ತನು, ಆತನು ನಮಗೆ ಈ ಒಂದು ಪ್ರಕೃತಿಗಳಲ್ಲಿ ಮಾತನಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂತಹ ವಿಚಾರ ತಿಳಿಯಪಡಿಸ್ತಕ್ಕಂಥದ್ದಾಗಿದೆ ಅದೆಲ್ಲವೂ ಸಹ. ಹೌದು ಪ್ರಿಯ ಕೇಳುಗರೆ, ನಮ್ಮ ಒಂದು ರಕ್ಷಣೆಗೆ ಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಆತನು ಮಾಡಿದ್ದಾನೆ. ಅದಕ್ಕೋಸ್ಕರವೇ ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29ನೇ ವಚನವನ್ನು ನಾವು ನೋಡಬೇಕಾದರೆ ಅದರಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ದೇವರು ನಮ್ಮ ರಕ್ಷಣೆಗೆ ಬೇಕಾದಂತಹ ಎಲ್ಲವನ್ನ ತಿಳಿಯಪಡಿಸಿದ್ದಾನೆ, ಆದರೆ ಗುಪ್ತವಾಗಿರ್ತಕ್ಕಂಥದ್ದು ಅದು ಯಹೋವನಿಗೆ ಸೇರಿದಂಥದ್ದು, ಅದು ದೇವರಿಗೆ ಸೇರಿದಂಥ ಕಾರ್ಯಗಳು. ನಮ್ಮ ರಕ್ಷಣೆಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮೊಟ್ಟ ಮೊದಲನೇದಾಗಿ ದೇವರು ಈ ಪ್ರಕೃತಿಯಲ್ಲಿ ನಮಗೆ ತೋರ್ಪಡಿಸಿದ್ದಾನೆ. ಪ್ರಕೃತಿಯ ಮೂಲಕವಾಗಿ ಆತನು ನಮ್ಮ ಜೊತೆ ಮಾತನಾಡತಕ್ಕಂಥನಾಗಿದ್ದಾನೆ. ಆ ಪ್ರಕೃತಿ ಎಲ್ಲವೂ ಸಹ ಪಾಪಕ್ಕಿಂತ ಮೊದಲು ಗಾಡ್ ಈಸ್ ಲವ್, ದೇವರೇ ಪ್ರೀತಿ ಅನ್ನುವಂತಹ ವಿಚಾರವನ್ನು ಎತ್ತಿ ಸಾರುವಂಥದ್ದಾಗಿತ್ತು. ಆದರೆ ಪಾಪದ ನಂತರ ಆ ಒಂದು ವಿಚಾರ ಹೊರಟು ಹೋಯಿತು ಎಂಬುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರತಿಯೊಂದು ಹುಲ್ಲಿನಲ್ಲಿಯೂ, ಪ್ರತಿಯೊಂದು ಎಲೆಯಲ್ಲೂ ಸಹ ದೇವರು ಪ್ರೀತಿ ಸ್ವರೂಪಿ ಎಂಬುದನ್ನು ಎತ್ತಿ ತೋರಿಸುವಂಥದ್ದಾಗಿತ್ತು. ಇದನ್ನು ನಾವು ಎಲ್ಲರಿಗೂ ತಿಳಿಯಪಡಿಸುವ ಹಾಗೆ ದೇವರು ಏನು ಮಾಡಿದನು ಅಂತಂದರೆ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡನು. ಆದರೆ ಇನ್ನೊಂದು ಕಡೆಯಲ್ಲಿ ವಿಶೇಷವಾಗಿ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡು ಅವರ ಜೊತೆಯಲ್ಲಿ ಮಾತನಾಡಲು ಶುರು ಮಾಡಿದನು. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿನದಲ್ಲಿ ನಾವು ನೋಡುವುದಾದರೆ ದೇವರು ಆದಾಮ ಹವಳನ್ನು ಸೃಷ್ಟಿ ಮಾಡುವುದರ ಮೂಲಕವಾಗಿ ಅವರ ಸಂಗಡ ತಂಗಾಳಿಯಲ್ಲಿ ಅವರ ಜೊತೆ ಬಂದು ಮುಖಾಮುಖಿಯಾಗಿ ಮಾತನಾಡತಕ್ಕಂಥವನಾಗಿದ್ದನು. ಅವರ ಜೊತೆಯಲ್ಲಿ ಎಲ್ಲ ರೀತಿಯ ರಕ್ಷಣೆ ಯೋಜನೆಗಳಿಗೆ ಬೇಕಾದಂಥ ವಿಚಾರಗಳನ್ನು ಅವರಿಗೆ ತಿಳಿಯಪಡಿಸುವಂಥವನಾಗಿದ್ದನು. ಆ ರೀತಿಯಾಗಿ ದೇವರು ಮನುಷ್ಯನ ಸಂಗಡ ಮುಖಾಮುಖಿಯಾಗಿ ಮಾತನಾಡತಕ್ಕಂಥವನಾಗಿದ್ದನು. ಆದರೆ ಪಾಪದ ನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ವಿಮೋಚನಾ ಕಾಂಡ 33ನೇ ಅಧ್ಯಾಯ 18 ಮತ್ತು 19 ವಚನಗಳನ್ನು ನಾವು ಓದುವುದಾದರೆ ಅಲ್ಲಿ ಮೋಶೆ ದೇವರ ಸಂಗಡ ಮುಖಾಮುಖಿಯಾಗಿ ಮಾತನಾಡಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ನೋಡುವಂತಹ ವಿಚಾರವೇನೆಂದರೆ ದೇವರು ಪಾಪದ ನಂತರ, ಪಾಪ ಮನುಷ್ಯನನ್ನು ದೇವರ ಸಂಗಡ ಮಾತನಾಡುವುದರಿಂದ ಬೇರ್ಪಡಿಸಿತು. ಅನಂತರ ದೇವರು ಯಾವ ರೀತಿಯಲ್ಲಿ ತನ್ನನ್ನು ತಾನು ಪ್ರಕಟಪಡಿಸಿಕೊಂಡನು, ಯಾವ ರೀತಿಯಲ್ಲಿ ಜನಗಳ ಸಂಗಡ ತಾನು ಮಾತನಾಡಲು ಶುರು ಮಾಡಿದನು ಎಂಬುದಾಗಿ ನಾವು ನೋಡಬೇಕಾದರೆ ಅರಣ್ಯಕಾಂಡ 12ನೇ ಅಧ್ಯಾಯ 6ನೇ ವಚನ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ. ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇದಲ್ಲದೆ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು. ಆತ್ಮೀಯ ಪ್ರಿಯ ಕೇಳುಗರೆ, ದೇವರು ಅನಂತರ ಮನುಷ್ಯನ ಸಂಗಡ ಯಾವ ರೀತಿಯಲ್ಲಿ ಮಾತನಾಡಲಿಕ್ಕೆ ಶುರು ಮಾಡಿದನು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಕನಸಿನ ಮೂಲಕವಾಗಿ, ಸ್ವಪ್ನದ ಮೂಲಕವಾಗಿ ಆತನು ಮಾತನಾಡಲು ಶುರು ಮಾಡಿದನು. ಆದರೆ ಇವತ್ತಿನ ದಿನದಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು, ಸುಳ್ಳು ಬೋಧಕರುಗಳು ಬರ್ತಕ್ಕಂಥವರಾಗಿದ್ದಾರೆ. ನಮಗೂ ಸಹ ಕನಸು ಬಿದ್ದಿದೆ, ದೇವರು ಈ ರೀತಿಯಾಗಿ ಹೇಳಿದ್ದಾನೆ, ಆ ರೀತಿಯಾಗಿ ಹೇಳಿದ್ದಾನೆ ಎಂಬುದಾಗಿ ಅನೇಕರು ಬರುವಂತವರಾಗಿದ್ದಾರೆ. ಆಯ್ದುಕೊಂಡವರನ್ನು ಸಹ ಮೋಸಗೊಳಿಸಲು ಬರುವಂತವರಾಗಿದ್ದಾರೆ. ಆದರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 7:20 ವಚನವನ್ನು ಗಮನಿಸುವುದಾದರೆ, ನೀವು ಅವರ ಫಲಗಳಿಂದ ನೀವು ಅವರನ್ನು ಹರಿತುಕೊಳ್ಳುವಿರಿ. ಅವನು ನಿಜ ಪ್ರವಾದಿಯ ಸುಳ್ಳು ಪ್ರವಾದಿ ಎಂಬುದಾಗಿ. ನಿಜ ಪ್ರವಾದಿ ಅಂದರೆ ಅವನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾವುದನ್ನು ಸಹ ಹೇಳೋದಿಲ್ಲ. ಆದರೆ ಸುಳ್ಳು ಪ್ರವಾದಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅನೇಕ ವಿಚಾರಗಳನ್ನು ಹೇಳ್ತಕ್ಕಂಥನಾಗಿದ್ದಾನೆ. ದೇವರ ವಾಕ್ಯವನ್ನು ಅವನು ತಾರುಮಾರು ಮಾಡುವಂಥವನಾಗಿದ್ದಾನೆ. ಹಾಗಾಗಿ ಆತನ ಫಲಗಳಿಂದ ಅವರು ಯಾವ ರೀತಿಯ ಜನಗಳಾಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳುವುದರ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಇನ್ನು ದೇವರು ಮನುಷ್ಯನ ಸಂಗಡ ಯಾವ ರೀತಿಯಲ್ಲೆಲ್ಲ ಮಾತನಾಡಲಿಕ್ಕೆ ಶುರು ಮಾಡಿದನೆಂದರೆ, ನಾವು ನೋಡಿದವು ಆತನು ಪ್ರಕೃತಿ ಮೂಲಕವಾಗಿ ಮಾತನಾಡಲಿಕ್ಕೆ ಶುರು ಮಾಡಿದನು. ನಂತರ ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನ ಸಂಗಡ ಮಾತನಾಡಲಿಕ್ಕೆ ಶುರು ಮಾಡಿದನು ಮುಖಾಮುಖಿಯಾಗಿ. ಅನಂತರ ಕನಸಿನಲ್ಲಿ ಮನುಷ್ಯನ ಸಂಗಡ ತಾನಿದ್ದೇನೆ ಎಂಬುದಾಗಿ ವ್ಯಕ್ತಪಡಿಸಿಕೊಂಡು ಮಾತನಾಡಲಿಕ್ಕೆ ಶುರು ಮಾಡಿದನು. ಅನಂತರ ದೇವದೂತರೆ ಮನುಷ್ಯರಾಗಿ ಈ ಲೋಕಕ್ಕೆ ಬಂದು ಮಾತನಾಡಲಿಕ್ಕೆ ಶುರು ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೇ, ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾದಿಕಾಂಡ ಪುಸ್ತಕ 18:1-10 ತನಕ ನಾವು ಓದುವುದಾದರೆ, ಅಬ್ರಹಾಮನು ಒಂದು ಮರದ ಕೆಳಗೆ ಕುಳಿತಿದ್ದನು. ಅಂಥ ಸಂದರ್ಭದಲ್ಲಿ ದೇವದೂತರು ಅವನ ಬಳಿಗೆ ಬಂದು ಮಾತನಾಡುವಂಥವರಾಗಿದ್ದಾರೆ. ಅದೇ ಅಧ್ಯಾಯದಲ್ಲಿ ನಾವು ಮುಂದುವರೆದು ನೋಡಬೇಕಾದರೆ, ಆ ದೇವದೂತರು ಆ ಸೋದೋಮ್ ಗುಮ್ರ ಪಟ್ಟಣವನ್ನು ನಾಶ ಮಾಡಲಿಕ್ಕೆ ಹೋಗುವುದಕ್ಕಿಂತ ಮೊದಲು ಅಬ್ರಹಾಮನ ಸಂಗಡ ಮಾತನಾಡ್ತಕ್ಕಂಥವರಾಗಿದ್ದಾರೆ. ಅಂದರೆ ದೇವದೂತರು ಮನುಷ್ಯನ ಸಂಗಡ ಮನುಷ್ಯರಾಗಿ ಬಂದು ಮಾತನಾಡಿರ್ತಕ್ಕಂಥದ್ದನ್ನು ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಮುಂದೆ ಹೋಗಿ ನಾವು ನೋಡಬೇಕಾದರೆ, ಲೂಕನು ಬರೆದ ಸುವಾರ್ತೆ 1:26-33 ತನಕ ನಾವು ಓದುವುದಾದರೆ, ಅಲ್ಲಿ ಗಾಬ್ರಿಯಲ್ ದೇವದೂತನು ಮರಿಯಳಿಗೆ ಕಾಣಿಸಿಕೊಂಡು ಕ್ರಿಸ್ತನ ಹುಟ್ಟುವಿಕೆ ಬಗ್ಗೆ, ಕ್ರಿಸ್ತನ ಜನನದ ಬಗ್ಗೆ ಅಲ್ಲಿ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇನ್ನೂ ಸಹ ಲೂಕನು ಬರೆದ ಸುವಾರ್ತೆ 1:11-12 ತನಕ ಓದುವುದಾದರೆ, ಅದರಲ್ಲಿ ಗಾಬ್ರಿಯಲ್ ದೇವದೂತನು ಜಕರಾಯನಿಗೆ ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಸ್ನಾನಿಕನಾದಂಥ ಯುವನ ಜನದ ಬಗ್ಗೆ ತಿಳಿಸ್ತಕ್ಕಂಥವನಾಗಿದ್ದಾನೆ. ಇನ್ನು ಅದೇ ದೇವದೂತನು ಲೂಕನು ಬರೆದ ಸುವಾರ್ತೆ 2:9-10 ತನಕ ಓದುವುದಾದರೆ, ಅದರಲ್ಲಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ದೇವದೂತರು ಕುರಿ ಕಾಯ್ತಕ್ಕಂಥ ಕುರುಬರಿಗೆ ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಕ್ರಿಸ್ತನ ಜನನದ ಬಗ್ಗೆ ತಿಳಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸುವುದಾದರೆ, ಅಪೊಸ್ತಲರ ಕೃತ್ಯಗಳು 10:3 ವಚನವನ್ನು ಓದುವುದಾದರೆ, ಅಲ್ಲಿ ಒಬ್ಬ ದೇವಭಕ್ತ ಕೊರ್ನೇಲಿಯಸ್ ಅಂತಕ್ಕಂಥ ಒಬ್ಬ ದೇವಭಕ್ತನಿಗೆ ದೇವದೂತರು ಕಾಣಿಸಿಕೊಳ್ಳುವುದರ ಮೂಲಕವಾಗಿ ಅವನ ಸಂಗಡ ಮಾತನಾಡ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೀಗೆ ದೇವದೂತರೇ ಬಂದು ದೇವರ ಮನುಷ್ಯರ ಜೊತೆಯಲ್ಲಿ, ದೇವ ಮಾನವರ ಜೊತೆಯಲ್ಲಿ, ಅಂದರೆ ನೀತಿವಂತ ಮನುಷ್ಯರ ಜೊತೆಯಲ್ಲಿ ಮಾತನಾಡಿರ್ತಕ್ಕಂಥದ್ದನ್ನು ಸಂಭಾಷಿಸನೇ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವದೂತರು ಅಂದರೆ ಅವರು ದೇವರ ಒಂದು ಸಂದೇಶವನ್ನು ತೆಗೆದುಕೊಂಡು ಬರ್ತಕ್ಕಂಥವರಾಗಿದ್ದರು, ಅಂದರೆ ದೇವರು ಕಳಿಸುವಂತಹ ಜನಗಳಾಗಿದ್ದರು. ಹಾಗಾಗಿ ಈ ದೇವದೂತರೇ ಮನುಷ್ಯರ ಸಂಗಡ ಬಂದು ಮಾತನಾಡಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಇನ್ನೂ ಸಹ ಮುಂದೆ ಹೋಗಿ ನಾವು ನೋಡುವುದಾದರೆ, ದೇವರು ಇನ್ಯಾವ ರೀತಿಯಲ್ಲಿ ಮನುಷ್ಯನ ಸಂಗಡ ಮಾತನಾಡಿದ್ದಾನೆ ಎಂಬುದಾಗಿ ನಾವು ನೋಡಬೇಕಾದರೆ, ದೇವರು ಅನೇಕ ಸಂದರ್ಭದಲ್ಲಿ ಮನುಷ್ಯನ ಸಂಗಡ ಮನುಷ್ಯನ ಧ್ವನಿಯಲ್ಲೇ ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಉದಾಹರಣೆಯಾಗಿ ನಾವು ನೋಡುವುದಾದರೆ, ಅಪೊಸ್ತಲರ ಕೃತ್ಯಗಳು 9:1-6 ತನಕ ನಾವು ಓದುವುದಾದರೆ, ಅದರಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಸೌಲನ ಒಂದು ಮನತಿರುಗುವಿಕೆಯ ವಿಚಾರವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಸೌಲನು ಪೌಲನಾಗುವುದಕ್ಕಿಂತ ಮೊದಲು ಆ ದಮಸ್ಕೋ ಪಟ್ಟಣಕ್ಕೆ ಕ್ರೈಸ್ತರನ್ನ ನಾಶ ಮಾಡಲು, ಅವರಿಗೆ ಹಿಂಸೆಯನ್ನು ಕೊಡಲು ಹೋಗುವಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ದೇವರು ಅವನ ಜೊತೆಯಲ್ಲಿ ಮಾತನಾಡುವಂಥವರಾಗಿದ್ದಾರೆ. ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸುವಂತಾಗಿದ್ದೀಯ ಎಂಬುದಾಗಿ. ಆದ್ದರಿಂದ ಪ್ರಿಯ ಕೇಳುಗರೆ, ನಾವು ಇಲ್ಲಿ ಗಮನಿಸುವಂತಹ ಮುಖ್ಯವಾದಂಥ ವಿಚಾರವೇನೆಂದರೆ, ದೇವರೇ ಮನುಷ್ಯನ ಒಂದು ಧ್ವನಿಯಲ್ಲಿ ಮತ್ತೊಬ್ಬ ಮನುಷ್ಯನ ಜೊತೆಯಲ್ಲಿ ಮಾತನಾಡಿರ್ತಕ್ಕಂಥ ವಿಚಾರವನ್ನು ನಾವು ಗಮನಿಸುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಮುಂದೆಯೂ ಸಹ ಹೋಗಿ ನೋಡಬೇಕಾದರೆ, ಮನುಷ್ಯನ ಧ್ವನಿಯಲ್ಲಿ ಮನುಷ್ಯನ ಸಂಗಡ ಮಾತನಾಡಿರ್ತಕ್ಕಂಥ ಮತ್ತೊಂದು ಸಂದರ್ಭವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 3:16-17 ತನಕ ನಾವು ಓದುವುದಾದರೆ, ಅದರಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ಯೇಸು ಸ್ವಾಮಿ ನೀರಿನಲ್ಲಿ ಮುಳುಗಿ ಮೇಲೆ ಏಳುವಂತಹ ಸಂದರ್ಭದಲ್ಲಿ ಪರಲೋಕದಿಂದ ಇಗೋ ನನ್ನ ಪ್ರೀತಿಯ ಕುಮಾರನು ಎನ್ನುವಂತಹ ಧ್ವನಿ ಪರಲೋಕದಲ್ಲಿರ್ತಕ್ಕಂಥ ತಂದೆಯಾದ ದೇವರು ಮಗನನ್ನು ನೋಡಿ ಹೇಳುವಂಥ ವಿಚಾರವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಮೋಶೆಯ ಸಂಗಡವೂ ಸಹ ದೇವರು ಆ ಉರಿತಕ್ಕಂತಹ ಪೊದೆಯಲ್ಲಿ ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದನ್ನು ನಾವು ವಿಮೋಚನ ಕಂಡ 3:3-6 ತನಕ ನಾವು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ, ಹೇಗೆ ದೇವರು ಮೋಶೆಯ ಸಂಗಡ ಮಾತನಾಡಿದನು ಎಂಬುದಾಗಿ. ಅನಂತರ ನಾವು ನೋಡ್ತಕ್ಕಂಥದ್ದು ಅಬ್ರಹಾಮನ ಒಂದು ಜೀವನ ಚರಿತ್ರೆಯಲ್ಲಿ, ಅಬ್ರಹಾಮನು ತನ್ನ ಮಗನನ್ನ ಮೌಂಟ್ ಮೊರೇ ಅಂತಕ್ಕಂತಹ ಆ ಒಂದು ಸ್ಥಳದಲ್ಲಿ ಬಲಿ ಕೊಡಲು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಇನ್ನೇನು ಎಲ್ಲವೂ ಸಹ ಸಿದ್ಧರಾಗಿ ತನ್ನ ಮಗನನ್ನ ದಹನ ಬಲಿಯಾಗಿ ಕೊಡುವಂತಹ ಸಂದರ್ಭದಲ್ಲಿ ಪರಲೋಕದಿಂದ ಒಂದು ಧ್ವನಿ ಬರತಕ್ಕಂಥದ್ದಾಗಿದೆ. ಆ ಧ್ವನಿ ಹೇಳ್ತಕ್ಕಂಥದ್ದಾಗಿದೆ, ನಿನ್ನ ಮಗನ ಮೇಲೆ ಕೈ ಹಾಕಬೇಡ ಎಂಬುದಾಗಿ ಪರಲೋಕದ ದೇವರು ಅಬ್ರಹಾಮನ ಸಂಗಡ ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ದೇವರು ಚೀಟಿಯನ್ನು ಹಾಕುವುದರ ಮೂಲಕವಾಗಿ ತನ್ನ ಚಿತ್ತ ಏನು ಎಂಬುದನ್ನ ಮನುಷ್ಯನಿಗೆ ತೋರ್ಪಡಿಸುವುದರ ಮೂಲಕವಾಗಿ ಮಾತನಾಡಿದ್ದಾನೆ. ಅದನ್ನು ಯೋನನ ಜೀವಿತದಲ್ಲಿ ನಾವು ನೋಡಬಹುದಾಗಿದೆ. ಅನಂತರ ನಾವು 12 ಅಪೊಸ್ತಲರುಗಳು ಇದ್ದರು, ಅದರಲ್ಲಿ ಯೂದಾಸ್ ಇಸ್ಕಾರಿಯಾತನು ಮರಣವನ್ನು ಹೊಂದಿದನು. ಯೂದಾಸ್ ಇಸ್ಕಾರಿಯಾತನ ಬದಲಿಗೆ ಯಾರನ್ನ ಆಯ್ಕೆ ಮಾಡಬೇಕು ಎಂಬುದಾಗಿ ಹೇಳಬೇಕಾದಂಥ ಸಂದರ್ಭದಲ್ಲಿ ಅಪೊಸ್ತಲ ಕೃತ್ಯಗಳು 1:26 ವಚನವನ್ನು ನಾವು ಗಮನಿಸಬೇಕಾದರೆ ಅಲ್ಲಿ ಎಲ್ಲಾ ಶಿಷ್ಯರು ಕೂಡಿ ಒಂದು ಚೀಟನ್ನು ಹಾಕುವಂತವರಾಗಿದ್ದಾರೆ. ಆ ಚೀಟಿಯಲ್ಲಿ ದೇವರ ಚಿತ್ತದ ಮೇರೆಗೆ ಮತ್ತಿಯಸ್ ಅಂತಕ್ಕಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡುವಂತವರಾಗಿದ್ದಾರೆ. ಈ ರೀತಿಯಲ್ಲೂ ಸಹ ದೇವರು ಮಾತನಾಡುವಂತವರಾಗಿದ್ದಾರೆ. ಇನ್ನೂ ಸಹ ದೇವರು ಜನಗಳ ಜೊತೆಯಲ್ಲಿ ತನ್ನ ಚಿತ್ತವನ್ನು ಅರಿತುಕೊಳ್ಳುವುದಕ್ಕೆ ಯಾವ ರೀತಿಯಲ್ಲಿ ಮಾತನಾಡಿದನು ಅಂದರೆ ಉರಿಂ ಮತ್ತು ತಮ್ಮಿಂ ಅಂತಕ್ಕಂತಹ ಒಂದು ಎದೆ ಕವಚದ ಮೂಲಕವಾಗಿ ಯಾಜಕನು ಈ ಎದೆ ಕವಚವನ್ನು ಹಾಕಿಕೊಂಡು ದೇವರ ಬಳಿಯಲ್ಲಿ ಹೋದಾಗ ದೇವರು ಇದು ವಿಶೇಷವಾಗಿ ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಯುದ್ಧಕ್ಕೆ ಹೋಗಬೇಕಾ ಬೇಡವಾ ಇದು ದೇವರ ಚಿತ್ತವೋ ಇಲ್ಲವೋ ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೋಸ್ಕರ ಯಾಜಕನು ಆ ಒಂದು ಎದೆ ಕವಚವನ್ನು ಧರಿಸಿಕೊಂಡು ಹೋಗ್ತಾ ಇದ್ದನು. ಅದರಲ್ಲಿ ದೇವರ ಚಿತ್ತ ಹೌದು ಎನ್ನುವುದಾದರೆ ಬಲಗಡೆಯಲ್ಲಿ ಆ ಒಂದು ಬೆಳಕಿನ ರೀತಿಯಲ್ಲಿ ಬರ್ತಕ್ಕಂಥದ್ದಾಗಿತ್ತು, ಬೇಡ ಅಂದರೆ ಆ ತಮ್ಮಿಮ್ ಅಂತಕ್ಕಂತಹ ಆ ಒಂದು ಎಡೆಗಡೆಯಲ್ಲಿ ಇರ್ತಕ್ಕಂತಹ ಆ ಒಂದು ದ್ವೀಪ ಉರಿತಕ್ಕಂಥದ್ದಾಗಿತ್ತು. ಈ ರೀತಿಯಾಗೂ ಸಹ ದೇವರು ಮಾತನಾಡ್ತಕ್ಕಂಥನಾಗಿದ್ದನು. ಹೌದು ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಇವತ್ತು ದೇವರು ನಮ್ಮ ಸಂಗಡ ಮಾತನಾಡ್ತಕ್ಕಂಥವನಾಗಿದ್ದಾನೆ? ನಾವು ನೋಡಿದೆವು ಪ್ರಕೃತಿಯಲ್ಲಿ ಮಾತನಾಡ್ತಕ್ಕಂಥವನಾಗಿದ್ದಾನೆ, ಕನಸಿನಲ್ಲಿ ಮಾತನಾಡ್ತಕ್ಕಂಥವನಾಗಿದ್ದಾನೆ, ದೇವರೇ ತನ್ನ ದೇವದೂತರನ್ನು ಕಳಿಸುವುದರ ಮೂಲಕವಾಗಿ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲದೆ ದೇವರೇ ಮನುಷ್ಯನ ಸಂಗಡ ತನ್ನ ಮನುಷ್ಯನ ಧ್ವನಿಯಲ್ಲೇ ಮಾತನಾಡಿರ್ತಕ್ಕಂಥದ್ದನ್ನು ನಾವು ನೋಡಿದೆವು. ಇನ್ನೂ ಸಹ ದೇವರು ಆ ಒಂದು ಚೀಟಗಳನ್ನು ಹಾಕುವುದರ ಮೂಲಕವಾಗಿ ತನ್ನ ಚಿತ್ತ ಏನು ಎಂಬುದನ್ನು ತೋರಿಸಿಕೊಡುವುದರ ಮೂಲಕವಾಗಿ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಇಷ್ಟೆಲ್ಲ ರೀತಿಯಲ್ಲಿ ಮಾತನಾಡ್ತಕ್ಕ ದೇವರು ಈಗ ಕೊನೆ ಕಾಲದಲ್ಲಿ ಯಾವ ರೀತಿಯಲ್ಲಿ ಮಾತನಾಡ್ತಕ್ಕಂಥವನಾಗಿದ್ದಾನೆ ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡಿದೆವು ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 1:2 ತನಕ ಓದುವುದಾದರೆ ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಯಿಂದ ಭಾಗಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಈತನನ್ನು ಎಲ್ಲದಕ್ಕೂ ಬಾಧ್ಯಸ್ಥನಾಗಿ ನೇಮಿಸಿದನು, ಈತನ ಮೂಲಕವೇ ಜಗತ್ತು ಉಂಟು ಮಾಡಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತನ್ನ ಮಗನ ಮೂಲಕವಾಗಿ ಈ ಕೊನೆ ಕಾಲದಲ್ಲಿ ಮಾತನಾಡ್ತಕ್ಕಂಥನಾಗಿದ್ದಾನೆ. ತನ್ನ ಮಗನ ಮುಖಾಂತರವಾಗಿ ಹೇಗೆ ಕೊನೆ ಕಾಲದಲ್ಲಿ ಮಾತನಾಡ್ತಕ್ಕಂಥನಾಗಿದ್ದಾನೆ ಅಂದರೆ ಆತನ ವಾಕ್ಯದ ಮುಖಾಂತರವಾಗಿ, ಯಾಕೆಂದರೆ ಆತನು ವಾಕ್ಯವಾಗಿದ್ದಾನೆ. ಆ ವಾಕ್ಯ ನರ ಅವತಾರವೆತ್ತಿ ಬಂದು ನಮ್ಮ ಮಧ್ಯದಲ್ಲಿ ಜೀವಿಸಿತು ಪ್ರಿಯರೇ. ಆ ವಾಕ್ಯದ ಮುಖಾಂತರವಾಗಿಯೇ ಈ ಕೊನೆಯ ಕಾಲದಲ್ಲಿ ನಮ್ಮ ಸಂಗಡ ಮಾತನಾಡ್ತಕ್ಕಂಥನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನೀವು ದೇವರು ನನ್ನ ಜೊತೆ ಹೇಗೆ ಮಾತನಾಡ್ತಕ್ಕಂಥವನಾಗಿದ್ದಾನೆ, ಎಲ್ಲಿ ಆತನ ಧ್ವನಿಯನ್ನು ನಾನು ಕೇಳಬಹುದು ಎಂಬುದಾಗಿ ಅಪೇಕ್ಷಿಸುತ್ತಿದ್ದಂಥ ಪಕ್ಷದಲ್ಲಿ ನೀವು ಎಲ್ಲಿ ಹೋಗಬೇಕಾಗಿಲ್ಲ ಪ್ರಿಯ ಕೇಳುಗರೆ. ಒಂದು ಪ್ರಕೃತಿಯ ಬಳಿಗೆ ಹೋಗಿರಿ. ದೇವರ ವಾಕ್ಯವನ್ನು ನೀವು ಓದುವಾಗ ದೇವರು ಇಗೋ ನಾನಿದ್ದೇನೆ ಎಂಬುದಾಗಿ, ನನ್ನ ಚಿತ್ತ ಇದೇ ಮಗನ ನಿನ್ನ ಜೀವಿತದಲ್ಲಿ ಎಂಬುದಾಗಿ ನಿಮ್ಮ ಜೊತೆ ಮಾತನಾಡುವಂತವರಾಗಿದ್ದಾನೆ. ನೀವು ಮೊಣಕಾಲೂರಿ ಮಾತನಾಡುವಾಗ ಆತನು ನಿಮ್ಮ ಜೊತೆ ಮಾತನಾಡ್ತಕ್ಕಂಥವನಾಗಿದ್ದಾನೆ. ನೀವು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ಹೌದು ನಾನು ದೇವರ ಸಂಗಡ ಮಾತನಾಡಬೇಕು ಎಂಬುದಾಗಿ ಬಯಸುವುದಾದರೆ ಸತ್ಯವೇದವನ್ನು ತೆಗೆದುಕೊಂಡು ಓದಿರಿ, ದೇವರು ನಿಮ್ಮ ಸಂಗಡ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಮೊಣಕಾಲೂರಿ ಪ್ರಾರ್ಥನೆ ಮಾಡಿರಿ, ದೇವರು ನಿಮ್ಮ ಸಂಗಡ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಪ್ರಕೃತಿಯಲ್ಲಿ ಒಂಟಿಯಾಗಿ ಹೋಗಿ ಆ ಪ್ರಕೃತಿಯಲ್ಲಿ ದೇವರು ಇರ್ತಕ್ಕಂಥ ನೀವು ಸವಿಯಿರಿ, ದೇವರು ನಿಮ್ಮ ಜೊತೆ ಮಾತನಾಡ್ತಕ್ಕಂಥನಾಗಿದ್ದಾನೆ. ಈ ರೀತಿಯಾಗಿ ಇವತ್ತಿನ ದಿನದಲ್ಲಿ ನಾನು ಮಾಡ್ತಕ್ಕಂಥವನಾಗಿದ್ದಾನೆ, ಕೊನೆಯ ಕಾಲದಲ್ಲಿ ದೇವರು ನನ್ನನ್ನು ರಕ್ಷಿಸ್ತಕ್ಕಂಥವನಾಗಿದ್ದಾನೆ, ಆತನ ವಾಕ್ಯದ ಮುಖಾಂತರವಾಗಿ ನಾನು ಎಲ್ಲ ಚಿತ್ತವನ್ನು ಅರಿತುಕೊಳ್ಳಬಲ್ಲೆ, ಆತರು ಈ ವಾಕ್ಯದ ಮುಖಾಂತರವಾಗಿ ಮಾತನಾಡ್ತಕ್ಕಂಥವನಾಗಿದ್ದಾನೆ, ಪ್ರಾರ್ಥನೆಯಲ್ಲಿ ನಾನು ಅವನ ಸಂಗಡ ಮಾತನಾಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಹೇಳುವುದಾದರೆ ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಹೌದು ಸ್ವಾಮಿ, ನೀನು ವಿಧ ವಿಧವಾಗಿ ನೀನು ಮಾತನಾಡಿದೆಯಾ ಸ್ವಾಮಿ. ಆ ವಿಧಗಳನ್ನು ನಾವು ನೋಡಿದ್ದೇವೆ ರಾಜ. ಕೊನೆಯ ಕಾಲದಲ್ಲಿ ನಿನ್ನ ಒಬ್ಬನೇ ಮಗ ಅಂತ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದೀಯ. ನಮಗೋಸ್ಕರ ಕಲ್ವಾರಿ ಸಿಲುಬೆಯಲ್ಲಿ ಆತನು ಮರಣವನ್ನು ಹೊಂದಿದ್ದಾನೆ. ನಿನ್ನ ಸತ್ಯವಾಕ್ಯ ಈ ಕೊನೆಯ ಕಾಲದಲ್ಲಿ ನಮ್ಮ ಸಂಗಡ ಮಾತನಾಡ್ತಕ್ಕಂಥದ್ದಾಗಿದೆ ಸ್ವಾಮಿ. ಈ ದಿನದಲ್ಲಿ ಅನೇಕ ಕಣ್ಣೀರಿನಿಂದ, ನೋವಿನಿಂದ, ಗೋಳಾಟದಿಂದ ದೇವರು ನನ್ನ ಜೊತೆ ಹೇಗೆ ಮಾತನಾಡ್ತಕ್ಕಂಥವನಾಗಿದ್ದಾನೆ, ಆತನ ಜೊತೆ ನಾನು ಮಾತನಾಡಬೇಕು ಎಂಬುದಾಗಿ ಹಂಬಲಿಸುವಂಥ ಮಕ್ಕಳ ಹೃದಯದಲ್ಲಿ ಈ ವಾಕ್ಯದ ಮುಖಾಂತರ ಮಾತನಾಡು. ಅವರ ಪ್ರಾರ್ಥನೆಯನ್ನು ಕೇಳು, ಸದೃತ್ತರನ್ನು ದಯಪಾಲಿಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಯೇಸು ಸ್ವಾಮಿಗೆ ನ ಫೋನ್ ಮಾಡುವೆ, ಫೋನ್ ಮಾಡುವೆ, ನಾನು ಫೋನ್ ಮಾಡುವೆ. ಅಪ್ಪ ಯೇಸು ಸ್ವಾಮಿಗೆ ನ ಫೋನ್ ಮಾಡುವೆ. ಅಪ್ಪ ಯೇಸು ಸ್ವಾಮಿ ಫೋನ್ ಎತ್ತಿಕೊಳ್ಳುವ, ನನ್ನ ಮುದ್ದು ಮಗನೇ ಎಂದು ಮಾತನಾಡುವ. ಅಪ್ಪ ಯೇಸು ಸ್ವಾಮಿ ಫೋನ್ ಎತ್ತಿಕೊಳ್ಳುವ, ನನ್ನ ಮುದ್ದು ಮಗನೇ ಎಂದು ಮಾತನಾಡುವ. ನನ್ನ ಯೋಗ ಕ್ಷೇಮಗಳನ್ನು ತಿಳಿದುಕೊಳ್ಳುವ, ನನ್ನ ಯೋಗ ಕ್ಷೇಮಗಳನ್ನು ತಿಳಿದುಕೊಳ್ಳುವ. ನಾನೇ ನಿನ್ನ ಜೊತೆಗೆ ಇರುವೆನೆಂದು ಹೇಳುವ, ಮತ್ತೆ ಮತ್ತೆ ಫೋನ್ ಮಾಡು ಎಂದು ಹೇಳುವ. ಜೊತೆಗೆ